We not only preach that we must have a good inner life.
ನಾವು ಕೇವಲ ಒಳಗಿನ ಒಳ್ಳೆಯ ಜೀವಿತವನ್ನ ಹೊಂದಿರಬೇಕು ಎನ್ನುವುದನ್ನ ಮಾತ್ರ ಬೋಧಿಸುವುದಿಲ್ಲ.
That is one of the major messages we preach.
ಅದು ನಾವು ಬೋಧಿಸುವಂತ ಸಂದೇಶದಲ್ಲಿ ಬಹಳ ಪ್ರಮುಖವಾದಂತ ಸಂದೇಶ.
Because that is almost like the first standard lesson.
ಅದು ಒಂದು ರೀತಿ ಮೊದಲನೇ ತರಗತಿಯ ಸಂದೇಶವಿದ್ದಂತೆ.
But we must not remain there forever.
ಆದರೆ ನಾವು ಅಲ್ಲಿಯೇ ಉಳಿದುಕೊಂಡು ಬಿಡಬಾರದು.
We have to go on from there.
ನಾವು ಅಲ್ಲಿಂದ ಮುಂದಕ್ಕೆ ಹೋಗಬೇಕು.
The next thing that God wants to do is to make two people one.
ಮುಂದಿನ ಸಂಗತಿ ದೇವರು ಮಾಡುವಂತದ್ದೇನಪ್ಪಾ ಅಂದ್ರೆ ಇಬ್ಬರು ಜನರನ್ನ ಒಂದಾಗಿ ಮಾಡುವಂತದ್ದಾಗಿದೆ.
Now you can't make two people one before you first purify their hearts.
ನೀವು ಇಬ್ಬರನ್ನ ಒಂದಾಗಿ ಮಾಡಲು ಆಗುವುದಿಲ್ಲ ಮೊದಲು ಅವರ ಹೃದಯವನ್ನು ಶುದ್ಧೀಕರಿಸದ ಹೊರತು.
So that's why we first preach how God can cleanse our heart.
ಹಾಗಾಗಿ ದೇವರು ಹೇಗೆ ನಮ್ಮ ಹೃದಯವನ್ನು ಶುದ್ಧೀಕರಿಸಬಲ್ಲನು ಎಂಬುದರ ಕುರಿತು ಮೊದಲು ಬೋಧನೆ ಮಾಡುತ್ತೇವೆ.
Second step is that he makes us one.
ಎರಡನೇ ಹಂತ ಆತನು ನಮ್ಮನ್ನು ಒಂದಾಗಿ ಮಾಡುವಂತದ್ದಾಗಿದೆ.
Then he adds a third person, then three people become one.
ನಂತರ ಮೂರನೇ ವ್ಯಕ್ತಿಯನ್ನ ಸೇರಿಸುತ್ತಾನೆ ಮೂವರು ಒಂದಾಗುತ್ತಾರೆ.
Like that 4, 5, 10, 15.
ಆ ರೀತಿ 4, 5, 10, 15.
Or 60, 100.
60, 100.
They must become one.
ಅವರು ಒಂದಾಗಬೇಕು.
You know, that is how God builds the body of Jesus Christ.
ನಿಮಗೆ ಗೊತ್ತಿದೆನ ಆ ರೀತಿಯಾಗಿ ದೇವರು ಕ್ರಿಸ್ತನ ದೇಹವನ್ನ ಕಟ್ಟುತ್ತಾರೆ.
The church is called the body of Jesus Christ.
ಸಭೆಯು ಕ್ರಿಸ್ತನ ದೇಹ ಎಂಬುದಾಗಿ ಕರೆಯಲ್ಪಡುತ್ತದೆ.
And why does he use the word body?
ಯಾಕೆ ದೇವರು ದೇಹ ಎಂಬ ಪದವನ್ನು ಉಪಯೋಗಿಸಿದರು?
Because the body has got many members.
ಯಾಕೆಂದ್ರೆ ದೇಹವು ಅನೇಕ ಅಂಗಾಂಗಗಳನ್ನು ಹೊಂದಿಕೊಂಡಿದೆ.
One head.
ಒಂದು ತಲೆಯು.
But many members.
ಅನೇಕ ಅಂಗಾಂಗಗಳು.
So the church is Jesus Christ is the head.
ಸಭೆಗೆ ಕ್ರಿಸ್ತನು ತಲೆಯಾಗಿದ್ದಾನೆ ಅಂದ್ರೆ ಶಿರಸ್ಸಾಗಿದ್ದಾನೆ.
Christ is the head and all of us are members.
ಕ್ರಿಸ್ತನು ಶಿರಸ್ಸಾಗಿದ್ದಾನೆ ಮಿಕ್ಕಿದವರೆಲ್ಲ ಅಂಗಾಂಗಗಳಾಗಿದ್ದೇವೆ ಅಂದ್ರೆ ಸದಸ್ಯರಾಗಿದ್ದೇವೆ.
Each member has got a different function.
ಪ್ರತಿಯೊಂದು ಅಂಗವು ಬೇರೆ ಬೇರೆ ಕಾರ್ಯವನ್ನ ಹೊಂದಿರುವಂತದ್ದಾಗಿದೆ.
The tongue can talk.
ನಾಲಿಗೆಯು ಮಾತನಾಡುತ್ತದೆ.
But the hand cannot talk.
ಕೈ ಮಾತನಾಡಲು ಆಗುವುದಿಲ್ಲ.
What do you say, the hand is useless because it cannot talk?
ಕೈ ಮಾತನಾಡಕ್ಕೆ ಬರಲ್ಲ ಅಂತ ಅದು ಪ್ರಯೋಜನಕ್ಕೆ ಬಾರದ?
No, it's very useful.
ಇಲ್ಲ, ಬಹಳ ಉಪಯೋಗಕಾರಿ.
The ear cannot talk.
ಕಿವಿ ಮಾತಾಡಕ್ಕಾಗಲ್ಲ.
Leg cannot talk.
ಕಾಲು ಮಾತಾಡಕ್ಕಾಗಲ್ಲ.
So don't feel discouraged if you can't preach like I preach.
ಹಾಗಾಗಿ ನಾನು ಬೋಧಿಸಿದಂತೆ ನೀವು ಬೋಧಿಸಲಿಕ್ಕಾಗಿಲ್ಲ ಅಂದ್ರೆ ನಿರುತ್ಸಾಹ ಪಡಬೇಡ್ರಿ.
That may not be your calling in the body of Christ.
ಕ್ರಿಸ್ತನ ದೇಹದಲ್ಲಿ ಅದು ನಿಮ್ಮ ಕರೆ ಆಗದೇ ಇರಬಹುದು.
See, the hand cannot talk but is quite happy to be the hand.
ನೋಡಿ, ಕೈ ಮಾತಾಡಕ್ಕೆ ಆಗೋದಿಲ್ಲ ಆದ್ರೆ ಅದು ಕೈ ಆಗಿರುವುದರಲ್ಲಿಯೇ ತೃಪ್ತಿ ಹೊಂದುತ್ತದೆ.
So we must all be happy to be what God has made us to be in the body of Christ.
ಕ್ರಿಸ್ತನ ದೇಹದಲ್ಲಿ ನಮ್ಮೆಲ್ಲರನ್ನು ಯಾವ ರೀತಿ ದೇವರು ಮಾಡಿದ್ದಾನೋ ಅಥವಾ ಇಟ್ಟಿದ್ದಾನೋ ಅದರಲ್ಲಿ ನಾವು ಸಂತೋಷಿಸಬೇಕು.
It's amazing how God has given so many wonderful gifts to so many people in the church.
ಇದು ಒಂದು ವಿಸ್ಮಯ. ದೇವರು ಸಭೆಯಲ್ಲಿ ಅದ್ಭುತವಾದಂತಹ ಅನೇಕ ವರಗಳನ್ನ ಅನೇಕರಿಗೆ ನೀಡಿರುವುದನ್ನ ನೋಡುವಾಗ,
you know, even some of the sisters who you never see them in front but they're praying, praying, praying. That is how the church is built.
ನಿಮಗೆ ಗೊತ್ತ, ಕೆಲವು ಸಹೋದರಿಯರು ನೀವು ಮುಂದೆ ಕಾಣಿಸಿಕೊಳ್ಳೋದಿಲ್ಲ, ಪ್ರಾರ್ಥಿಸುತ್ತಿರುತ್ತೀರಿ, ಪ್ರಾರ್ಥನೆ ಮಾಡುತ್ತಲೇ ಇರುತ್ತೀರಿ. ಆ ರೀತಿಯಾಗಿ ಸಭೆಯು ಕಟ್ಟಲ್ಪಡುವುದು.
Like inside the body,
ದೇಹದ ಒಳಭಾಗದಲ್ಲಿರುವಂತೆ,
there are so many parts inside the body that are doing work 24 hours in the body. We don't know that.
ದೇಹದ ಒಳಗಡೆ ಅನೇಕ ಭಾಗಗಳು ಅನೇಕ ರೀತಿಯಲ್ಲಿ 24 ಗಂಟೆ ಕೆಲಸ ಮಾಡುತ್ತಿರ್ತವೆ, ನಮಗೆ ಅದು ಗೊತ್ತಾಗುವುದಿಲ್ಲ.
The heart is pumping the blood.
ಹೃದಯವು ರಕ್ತವನ್ನ ಪಂಪ್ ಮಾಡುತ್ತಿರುತ್ತದೆ ಅಂದ್ರೆ ಒತ್ತಿ ನೂಕುತ್ತಿರುತ್ತದೆ.
There are so many other parts of the body doing many, many jobs inside this body 24 hours.
ದೇಹದಲ್ಲಿ ಅನೇಕ ಅನೇಕ ಭಾಗಗಳು ದಿನದ 24 ಗಂಟೆ ಅನೇಕ ಅನೇಕ ಕಾರ್ಯಗಳನ್ನ ಮಾಡುತ್ತಿರುತ್ತವೆ.
We don't see them.
ನಾವು ಅವುಗಳನ್ನ ನೋಡಕ್ ಆಗೋದಿಲ್ಲ.
Just because you don't see them doesn't mean they're not doing anything.
ಅವನ್ನ ನಾವು ನೋಡಕ್ ಆಗದೇ ಇರೋದ್ರಿಂದ ಅವು ಏನು ಮಾಡ್ತಾ ಇಲ್ಲ ಅಂತ ಅಲ್ಲ ಅರ್ಥ.
And just because you don't see them, don't think they are not important.
ನೀವು ಅವುಗಳನ್ನು ನೋಡದೇ ಇರುವ ಕಾರಣದಿಂದ ಅವುಗಳು ಪ್ರಮುಖವಲ್ಲ ಅಂತ ಅಲ್ಲ.
Every part of the body is important.
ದೇಹದ ಪ್ರತಿಯೊಂದು ಭಾಗವು ಮುಖ್ಯವಾಗಿದೆ.
And some of the things which are not seen are more important than the things that are seen.
ಕಾಣುವಂತ ಸಂಗತಿಗಳಿಗಿಂತ ಕಾಣದೆ ಇರುವಂತ ಸಂಗತಿಗಳು ಎಷ್ಟೋ ಹೆಚ್ಚು ಪ್ರಮುಖವಾಗಿರುತ್ತವೆ.
So in a local church, don't be disturbed if you are one of the unseen members who never stand in a pulpit.
ಅದೇ ರೀತಿಯಾಗಿ ಸ್ಥಳೀಯ ಸಭೆಯಲ್ಲಿ ನೀವು ವೇದಿಕೆಯ ಮೇಲೆ ಕಾಣಿಸ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಅದರಿಂದ ತೊಂದರೆಗೀಡು ಮಾಡ್ಕೋಬೇಡ್ರಿ.
ಸೀಕ್ ಟು ಬಿ ಒನ್,
ಒಂದಾಗಿರಲು ಪ್ರಯತ್ನ ಮಾಡ್ರಿ.
ಡೂ ವಾಟ್ ಎವರ್ ಯು ಕ್ಯಾನ್ ಟು ಬಿಲ್ಡ್ ದ ಯೂನಿಟಿ ಇನ್ ದ ಚರ್ಚ್.
ಸಭೆಯಲ್ಲಿ ಐಕ್ಯತೆಯನ್ನ ಕಟ್ಟಲು ನಿಮ್ಮ ಕೈಯಲ್ಲಿ ಏನಾಗತ್ತಲ್ಲ ಅದನ್ನ ಮಾಡಲು ಪ್ರಯತ್ನಿಸಿರಿ.
Like in a home,
ಅದು ಕುಟುಂಬದಲ್ಲಿ ಇದ್ದಂತೆ.
The unity in the church must begin with the unity in your home.
ಸಭೆಯಲ್ಲಿನ ಐಕ್ಯತೆಯು ಮೊದಲು ಕುಟುಂಬದೊಟ್ಟಿಗಿನ ಐಕ್ಯತೆಯಿಂದ ಪ್ರಾರಂಭವಾಗಬೇಕು.
Let me show you a verse in Proverbs.
ನಾನು ನಿಮಗೆ ಒಂದು ವಚನವನ್ನು ತೋರಿಸಿಕೊಡ್ತೇನೆ ಜ್ಞಾನೋಕ್ತಿಗಳು.
Proverbs 14 and verse 1 says.
ಜ್ಞಾನೋಕ್ತಿಗಳು 14 ಒಂದನೇ ವಚನ ಈ ರೀತಿಯಾಗಿ ಹೇಳುತ್ತೆ.
Proverbs 14 verse 1.
ಜ್ಞಾನೋಕ್ತಿಗಳು 14ನೇ ಅಧ್ಯಾಯ ಒಂದನೇ ವಚನ.
The wise woman builds her house, the foolish woman tears it down with her hands.
ಜ್ಞಾನಿಯಾದ ಪ್ರತಿ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟುತ್ತಾಳೆ, ಆದರೆ ಬುದ್ಧಿಹೀನಳು ತನ್ನ ಕೈಗಳಿಂದಲೇ ಅದನ್ನು ಕಿತ್ತು ಹಾಕುತ್ತಾಳೆ.
Now, according to that verse, who builds the house? Is it the man or the woman?
ಈ ಒಂದು ವಚನದ ಪ್ರಕಾರವಾಗಿ ಮನೆಯನ್ನ ಕಟ್ಟುವಂತವರು ಯಾರು, ಪುರುಷನ ಅಥವಾ ಸ್ತ್ರೀನ?
It's written in your Bible.
ನಿಮ್ಮ ಸತ್ಯವೇದದಲ್ಲಿ ಅದು ಬರೆಯಲ್ಪಟ್ಟಿದೆ.
The men have to humble themselves and say, it says the woman builds the house.
ಪುರುಷರು ತಮ್ಮನ್ನ ತಾವು ತಗ್ಗಿಸಿಕೊಂಡು ಈ ರೀತಿ ಹೇಳಬೇಕು, ಸ್ತ್ರೀಯು ಮನೆಯನ್ನು ಕಟ್ಟುವಾತಳಾಗಿದ್ದಾಳೆ ಅಂತ.
It's true.
ಅದು ಸತ್ಯ ಕೂಡ.
You know why?
ನಿಮಗೆ ಗೊತ್ತಾ ಯಾಕೆ ಅಂತ?
Because of two reasons.
ಅದಕ್ಕೆ ಎರಡು ಕಾರಣಗಳಿವೆ.
One.
ಮೊದಲನೆಯದು,
the woman has to submit to the man.
ಸ್ತ್ರೀಯು ಪುರುಷನಿಗೆ ಅಧೀನಳಾಗಬೇಕಾಗುತ್ತದೆ.
Jesus submitted to the Father.
ಯೇಸು ಸ್ವಾಮಿಯು ತಂದೆಗೆ ಅಧೀನರಾಗಿದ್ದರು.
That is how he defeated Satan who rebelled against God.
ಆ ರೀತಿಯಾಗಿ ದೇವರ ವಿರುದ್ಧವಾಗಿ ತಿರುಗಿ ಬಿದ್ದಂತ ಸೈತಾನನನ್ನು ಸೋಲಿಸಿದರು.
How did sin come into the world?
ಹೇಗೆ ಪಾಪವು ಲೋಕಕ್ಕೆ ಬಂತು?
Because one angel rebelled against God and God pushed him out, he became Satan.
ಒಬ್ಬ ದೂತನು ದೇವರ ವಿರುದ್ಧವಾಗಿ ತಿರುಗಿ ಬಿದ್ದನು, ದೇವರು ಆತನನ್ನು ತಳ್ಳಿ ಬಿಟ್ಟಿದ್ದಕ್ಕಾಗಿ ಆತನು ಸೈತಾನನಾದನು.
Sin did not come through adultery and murder, it came through rebellion.
ಪಾಪವು ವ್ಯಭಿಚಾರ ಮತ್ತು ಕೊಲೆಯ ಮುಖಾಂತರ ಬಂದದ್ದಲ್ಲ, ಅದು ತಿರುಗಿ ಬೀಳುವಂತ ಆತ್ಮದಿಂದ ಬಂದಂತದ್ದಾಗಿದೆ.
ಸೊ ಸಾಲ್ವೇಷನ್ ಹ್ಯಾಸ್ ಟು ಕಮ್ ಥ್ರೂ ದಿ ಆಪೋಸಿಟ್ ಆಫ್ ದಟ್.
ರಕ್ಷಣೆಯು ಅದರ ವಿರುದ್ಧವಾಗಿ ಬರಬೇಕಾಗಿತ್ತು.
ಜೀಸಸ್ ಡಿಡ್ ನಾಟ್ ಬ್ರಿಂಗ್ ಸಾಲ್ವೇಷನ್ ಬೈ ಜಸ್ಟ್ ಸೇಯಿಂಗ್ ಐ ಡಿಡ್ ನಾಟ್ ಲಸ್ಟ್ ಆಫ್ಟರ್ ವಿಮೆನ್, ಐ ಡಿಡ್ ನಾಟ್ ಟೆಲ್ ಎನಿ ಲೈಸ್.
ನಾನು ಹೆಣ್ಣನ್ನ ಮೋಹಿಸಿಲ್ಲ, ಸುಳ್ಳನ್ನು ಹೇಳಲಿಲ್ಲ ಎನ್ನುವುದರ ಮುಖಾಂತರವಾಗಿ ಯೇಸು ಸ್ವಾಮಿ ರಕ್ಷಣೆಯನ್ನ ತರಲಿಲ್ಲ.
ದಟ್ ಇಸ್ ಆಲ್ ಟ್ರೂ, ಬಟ್ ದಟ್ಸ್ ನಾಟ್ ಹೌ ಹಿ ಬ್ರಾಟ್ ಸಾಲ್ವೇಷನ್.
ಇಲ್ಲ, ಅದೆಲ್ಲ ಸತ್ಯ ಇದ್ರೂ ಕೂಡ ಆ ರೀತಿಯಾಗಿ ಯೇಸು ರಕ್ಷಣೆಯನ್ನ ತರಲಿಲ್ಲ.
He was tempted like us, but he did not sin, but that didn't bring salvation.
ಆತನು ನಮ್ಮ ಹಾಗೆ ಶೋಧಿಸಲ್ಪಟ್ಟರು, ಪಾಪ ಮಾಡಲಿಲ್ಲ, ಅದು ರಕ್ಷಣೆ ತರಲಿಲ್ಲ.
Salvation came by his doing the opposite of what that angel did, by submission to God 100%.
ದೂತನು ಏನ್ ಮಾಡಿದ್ನಲ್ಲ ಅದರ ವಿರುದ್ಧವಾಗಿ ಯೇಸು ಶೇಕಡ 100ರಷ್ಟು ತಂದೆಗೆ ಅಧೀನರಾಗುವುದರ ಮುಖಾಂತರ ರಕ್ಷಣೆಯು ಬಂದಿತ್ತು.
In the world, there's a spirit of rebellion.
ಲೋಕದಲ್ಲಿ ತಿರುಗಿ ಬೀಳುವಂತ ಆತ್ಮ ಇದೆ.
Everywhere.
ಎಲ್ಲಾ ಕಡೆ.
In politics, there's rebellion.
ರಾಜಕೀಯದಲ್ಲೂ ಕೂಡ ತಿರುಗಿ ಬೀಳುವಂತ ಆತ್ಮ ಇದೆ.
In schools, children rebel against it.
ಶಾಲೆಯಲ್ಲಿ ಮಕ್ಕಳು ಶಿಕ್ಷಕರ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ.
And in the world, there's all types of people who are rebelling against the government.
ಲೋಕದಲ್ಲಿ ಎಲ್ಲಾ ವರ್ಗದ ಜನರು ಸರ್ಕಾರದ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ.
And in so many homes, there's rebellion.
ಅನೇಕ ಕುಟುಂಬಗಳಲ್ಲಿ ತಿರುಗಿ ಬೀಳುವಂತ ಆತ್ಮ ಇದೆ.
That is all because the devil is ruling in all these places.
ಇದೆಲ್ಲ ಏನಕ್ಕಾಗಪ್ಪ ಅಂದ್ರೆ ಸೈತಾನನು ಈ ಎಲ್ಲಾ ಸ್ಥಳಗಳಲ್ಲಿ ಅಧಿಕಾರವನ್ನ ಮಾಡುತ್ತಿದ್ದಾನೆ.
Now we find a Christian home.
ನಾವು ಈಗ ಕ್ರೈಸ್ತ ಕುಟುಂಬವನ್ನ ನೋಡುವಾಗ,
where a woman,
ಅಲ್ಲಿ ಸ್ತ್ರೀಯು
submits to her husband,
ತನ್ನ ಗಂಡನಿಗೆ ಅಧೀನಳಾಗಿರುತ್ತಾಳೆ,
drives out the spirit of the devil from that home,
ಆ ಕುಟುಂಬದಿಂದ ಸೈತಾನನ ಆತ್ಮವನ್ನು ಹೊರದಬ್ಬುತ್ತಾಳೆ,
brings the spirit of Christ,
ಕ್ರಿಸ್ತನ ಆತ್ಮವನ್ನ ತರುತ್ತಾಳೆ,
and salvation comes there,
ಅಲ್ಲಿ ರಕ್ಷಣೆ ಬರುತ್ತೆ.
That's why it says a woman builds the house.
ಅದಕ್ಕಾಗಿ ಇಲ್ಲಿ ಹೇಳುತ್ತೆ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟುತ್ತಾಳೆ ಎಂಬುದಾಗಿ.
And then when she builds the house with her submission to her husband,
aakiyu tanna gandanige adheena laaguva mukantara maneyanna kattuvaga,
the husband can learn from that, to submit to Christ in his life.
ಗಂಡನು ಅದರಿಂದ ಕಲಿತುಕೊಂಡು ತನ್ನ ಜೀವಿತದಲ್ಲಿ ಕ್ರಿಸ್ತನಿಗೆ ಅಧೀನತೆಯನ್ನು ಕಲಿತುಕೊಳ್ಳಬೇಕು.
Many husbands tell the wives, you must submit to me. Brother Zach also said it, you remember?
ಅನೇಕ ಗಂಡಂದಿರು ಹೆಂಡತಿ ಹೇಳುತ್ತಾರೆ, ನೀನು ನನಗೆ ಅಧೀನಳಾಗಬೇಕು. ಸಹೋದರ ಜಾಕರ್ ಅವರು ಹೇಳಿಲ್ವಾ, ನೆನಪಿಲ್ವಾ ನಿಮಗೆ?
Did you hear the message?
ನೀನು ಸಂದೇಶವನ್ನು ಕೇಳಿಸಿಕೊಂಡಿಲ್ವಾ?
Yeah, but Brother Zach said also the husband must learn how to submit to Christ.
ಸಹೋದರ ಜಾಕರ್ ಅವರು ಹೀಗೂ ಹೇಳಿದ್ದಾರೆ, ಗಂಡನು ಇದರಿಂದ ಕಲಿತುಕೊಂಡು ಕ್ರಿಸ್ತನಿಗೆ ಅಧೀನನಾಗಬೇಕು ಅಂತ.
It's an order.
ಅದು ಒಂದು ಕ್ರಮ.
Husband must submit to Christ.
ಗಂಡನು ಕ್ರಿಸ್ತನಿಗೆ ಅಧೀನನಾಗಬೇಕು.
The wife must submit to the husband.
ಹೆಂಡತಿ ಗಂಡನಿಗೆ ಅಧೀನಳಾಗಬೇಕು.
Children must submit to the parents.
ಮಕ್ಕಳು ತಮ್ಮ ತಂದೆ ತಾಯಿಗೆ ಅಧೀನರಾಗಬೇಕು.
Submission, submission, submission.
ಅಧೀನತೆ, ಅಧೀನತೆ, ಅಧೀನತೆ.
Let me say that again.
ನಾನು ಮತ್ತೊಮ್ಮೆ ಹೇಳ್ತೇನೆ.
The husband submits to Christ.
ಗಂಡನು ಕ್ರಿಸ್ತನಿಗೆ ಅಧೀನನಾಗುವಂತದ್ದು.
Everything.
ಎಲ್ಲದರಲ್ಲೂ ಕೂಡ.
The wife submits to the husband.
ಹೆಂಡತಿ ಗಂಡನಿಗೆ ಅಧೀನಲಾಗುವಂತದ್ದು.
In everything.
ಪ್ರತಿಯೊಂದಕ್ಕೂ.
The children submit to the parents.
ಮಕ್ಕಳು ತಂದೆ ತಾಯಿಗೆ ಅಧೀನರಾಗ್ತಾರೆ.
In everything.
ಪ್ರತಿಯೊಂದರಲ್ಲೂ.
Submission, submission, submission.
ಅಧೀನತೆ, ಅಧೀನತೆ, ಅಧೀನತೆ.
There's no place for Satan in that house.
ಅಂತಹ ಮನೆಯಲ್ಲಿ ಸೈತಾನನಿಗೆ ಅವಕಾಶವೂ ಇರುವುದಿಲ್ಲ.
Because he comes with rebellion.
ಯಾಕಂದ್ರೆ ಆತನು ತಿರುಗಿ ಬೀಳುವಂತ ಆತ್ಮದಿಂದ ಬರ್ತಾನೆ.
But in many homes, what do we see?
ಅನೇಕ ಕುಟುಂಬಗಳಲ್ಲಿ ನಾವೇನ್ ನೋಡ್ತೇವೆ?
The husband doesn't read the word of God. He doesn't even know what it means to submit to Christ.
ಗಂಡನು ದೇವರ ವಾಕ್ಯವನ್ನು ಓದೋದಿಲ್ಲ, ಅದಕ್ಕೆ ಅವನಿಗೆ ಅರ್ಥ ಆಗೋದಿಲ್ಲ ಕ್ರಿಸ್ತನಿಗೆ ಅಧೀನನಾಗುವುದು ಏನು ಅಂತ.
The wife is always rebelling against the husband.
ಹೆಂಡತಿ ಯಾವಾಗಲೂ ತನ್ನ ಗಂಡನಿಗೆ ತಿರುಗಿ ಬೀಳ್ತಿರ್ತಾಳೆ.
And then children are rebelling against the parents.
ಮಕ್ಕಳು ತಂದೆ ತಾಯಿಗೆ ತಿರುಗಿ ಬೀಳ್ತಿರ್ತಾರೆ.
Rebellion, rebellion, rebellion.
ತಿರುಗಿ ಬೀಳುವಿಕೆ, ತಿರುಗಿ ಬೀಳುವಿಕೆ, ತಿರುಗಿ ಬೀಳುವಿಕೆ.
Who is the lord of that house?
ಯಾರು ಆ ಮನೆಯಲ್ಲಿ ಕರ್ತರಾಗಿರ್ತಾರೆ?
Satan.
ಸೈತಾನನು.
And then you say, oh, Brother Zach, why there is so much confusion in our house?
ನಂತರ ನೀವು ಹೇಳ್ತೀರಿ ಸಹೋದರ ಜಾಕರ್ ಅವರೇ, ಯಾಕೆ ನಮ್ಮ ಮನೆಯಲ್ಲಿ ಗೊಂದಲ ಇದೆ?
So much sickness and disease.
ಯಾಕೆ ನಮ್ಮ ಮನೆಯಲ್ಲಿ ಅನಾರೋಗ್ಯ, ಕಾಯಿಲೆ ಇದೆ?
Why there is so much financial difficulty?
ಯಾಕೆ ಹಣಕಾಸಿನ ತೊಂದರೆ, ಕಷ್ಟ ಇದೆ ಅಂತ ಹೇಳ್ತಾರೆ?
Who is running your house?
ಯಾರು ನಿಮ್ಮ ಮನೆಯನ್ನ ನಡೆಸ್ತಿದ್ದಾರೆ ಹಾಗಾದ್ರೆ?
Is it Jesus Christ or the devil?
ಯೇಸು ಕ್ರಿಸ್ತನ ಅಥವಾ ದೆವ್ವವ?
And you can say you're a member of the some particular church.
ನೀವು ಹೇಳಬಹುದು ನಾನು ಒಂದು ಪ್ರತ್ಯೇಕ ಸಭೆಯ ಸದಸ್ಯ ಅಂತ.
You come with that type of atmosphere in your home and come to the church.
ನೀವು ನಿಮ್ಮ ಮನೆಯ ಅಂತಹ ವಾತಾವರಣದಿಂದ ಸಭೆಗೆ ಬರ್ತೀರಿ.
You know what you'll do?
ನೀವೇನ್ ಮಾಡ್ತೀರಿ ಗೊತ್ತಾ?
You'll come to the church and rebel against the elders in the church.
ನೀವು ಸಭೆಗೆ ಬಂದು ಸಭಾ ಹಿರಿಯರ ವಿರುದ್ಧವಾಗಿ ತಿರುಗಿ
ಬೀಳ್ತೀರಿ.
ಯಾಕಂದ್ರೆ ನೀವು ನಾಯಕರಾಗಬೇಕು ಎನ್ನುವ ಉದ್ದೇಶದಿಂದ.
Satan wanted to be the leader. That's why he got thrown out.
ಸೈತಾನನು ನಾಯಕನಾಗಬೇಕು ಎಂದು ಬಯಕೆ ಉಳ್ಳವನಾಗಿದ್ದನು, ಅದಕ್ಕಾಗಿ ಆತನು ದೊಬ್ಬಲ್ಪಟ್ಟನು.
Jesus didn't come to earth to be a leader.
ಯೇಸು ಸ್ವಾಮಿ ಭೂಲೋಕಕ್ಕೆ ನಾಯಕನಾಗುವ ಉದ್ದೇಶದಿಂದ ಬರಲಿಲ್ಲ, ಆತನು ದಾಸನಾಗಿ ಬಂದನು.
That's the only type of person who can be an example.
ಆ ರೀತಿಯ ವ್ಯಕ್ತಿ ಮಾತ್ರ ಮಾದರಿ ಉಳ್ಳ ವ್ಯಕ್ತಿ ಆಗ್ತಾನೆ.
So we must remember this.
ನಾವು ಇದನ್ನೆಲ್ಲ ನೆನಪಿಡಬೇಕು.
Wise woman builds her house.
ಜ್ಞಾನ ಉಳ್ಳಂತ ಸ್ತ್ರೀಯು ಮನೆಯನ್ನ ಕಟ್ಟುತ್ತಾಳೆ.
By submission.
ಅಧೀನತೆಯಿಂದ.
And so then there's unity in the house.
ಆಗ ಮನೆಯಲ್ಲಿ ಐಕ್ಯತೆಯು ನೆಲೆಗೊಳ್ಳುತ್ತದೆ.
Husband and wife.
ಗಂಡ ಮತ್ತು ಹೆಂಡತಿ.
Parents and children.
ಪೋಷಕರು ಮತ್ತು ಮಕ್ಕಳು.
Unity.
ಐಕ್ಯತೆ.
The important thing about a house is not how big it is.
ಕುಟುಂಬದ ಮುಖ್ಯ ಸಂಗತಿಯು ಅದು ಎಷ್ಟು ದೊಡ್ಡದಿದೆ ಎಂಬುದರ ಮೇಲಲ್ಲ.
Not one bedroom or five bedrooms.
ಒಂದು ಕೋಣೆ ಅಥವಾ ಐದು ಕೋಣೆ ಅನ್ನುವುದಲ್ಲ.
I think Jesus lived in a house with maybe only one bedroom.
ಯೇಸು ಸ್ವಾಮಿ ಕೇವಲ ಒಂದು ಕೋಣೆ ಇರುವಂತ ಮನೆಯಲ್ಲಿ ವಾಸಿಸಿದರು.
Joseph was a poor carpenter.
ಯಾಕಂದ್ರೆ ಯೋಸೆಫ್ ಅನ್ನು ಬಡ ಬಡಗಿಯಾಗಿದ್ದನು.
And Jesus had four younger brothers and two sisters.
ಯೇಸುವಿಗೆ ನಾಲ್ಕು ಕಿರಿಯ ಸಹೋದರರು ಮತ್ತು ಇಬ್ಬರು
ಸಹೋದರಿಯರು.
ಅವರೆಲ್ಲರೂ ಕುಳಿತುಕೊಳ್ಳುವಂತ ಕೋಣೆಯಲ್ಲಿ ಮಲಗುತ್ತಿದ್ದರು. ಅವರೆಲ್ಲ ಬಡ ಕುಟುಂಬವಾಗಿದ್ದರು.
God was there.
ದೇವರು ಅಲ್ಲಿದ್ದರು.
That's the most important thing.
ಅದು ಬಹಳ ಪ್ರಮುಖವಾದ ಸಂಗತಿ.
There's the spirit of God and unity in your home.
ನಿಮ್ಮ ಕುಟುಂಬದಲ್ಲಿ ದೇವರ ಆತ್ಮ ಮತ್ತು ಐಕ್ಯತೆ ಇದೆ.
And then when you come to the church,
ನೀವು ಅದರಿಂದ ಸಭೆಗೆ ಬಂದಾಗ,
that spirit that you had in your home for 7 days, you bring it to the church on Sunday.
ಆ ಏಳು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಯಾವ ಆತ್ಮವನ್ನ ಹೊಂದಿರ್ತಿರಲ್ಲ ಅದೇ ಆತ್ಮವನ್ನ ಭಾನುವಾರ ಸಭೆಗೆ ತರ್ತೀರಿ.
And it fills the church.
ಅದು ಸಭೆಯನ್ನ ತುಂಬಿಸುತ್ತದೆ.
Haven't you sometimes some of these ladies who put a lot of perfume on their body?
ಕೆಲವು ಸ್ತ್ರೀಯರು ತಮ್ಮ ದೇಹಕ್ಕೆ ಪರ್ಫ್ಯೂಮ್ ಅನ್ನುವಂಥದ್ದನ್ನು ಹಾಕ್ತಾರೆ ಗೊತ್ತಲ್ವಾ?
Even if they are walking 20 feet away, you smell it. Hey.
ನೀವೊಂದು 20 ಅಡಿ ದೂರ ಇದ್ರೂ ಕೂಡ ಗೊತ್ತಾಗ್ಬಿಡತ್ತೆ ಆದ್ರೂ ವಾಸನೆ ನಿಮಗೆ.
We must have something like that in our spirit.
ನಾವು ಆ ರೀತಿಯಾಗಿ ನಮ್ಮ ಆತ್ಮದಲ್ಲಿ ಹೊಂದಿಕೊಂಡಿರಬೇಕು.
Spirit of love and submission and purity.
ಪ್ರೀತಿಯ, ಶುದ್ಧತ್ವದ ಮತ್ತು ಅಧೀನತೆಯ ಆತ್ಮ.
When we come into a church, we bring that spirit Just like that lady brings a perfume.
ಆ ಸ್ತ್ರೀಯು ಹೇಗೆ ಸುಗಂಧ ದ್ರವ್ಯದ ವಾಸನೆಯನ್ನು ತರುತ್ತಾಳಲ್ಲ ನಾವು ಸಭೆಗೆ ಬರುವಾಗ ಅದೇ ರೀತಿ ಆತ್ಮವನ್ನು
ತರುತ್ತಾರೆ.
ಕಲ್ಪಿಸಿಕೊಳ್ಳ್ರಿ ಸಭೆಯಲ್ಲಿ 50 ಜನರು ಈ ರೀತಿ ಆತ್ಮವನ್ನು ತೆಗೆದುಕೊಂಡು ಬಂದರೆ ಎಂತಹ ಬಲಶಾಲಿಯಾದಂತಹ ಸಭೆ ಅದು.
ಗಾಡ್ ವಿಲ್ ಬಿ ಸೋ ಹ್ಯಾಪಿ ವಿತ್ ದಟ್ ಚರ್ಚ್.
ದೇವರು ಅಂತಹ ಸಭೆಯೊಟ್ಟಿಗೆ ಬಹಳ ಸಂತೋಷ ಪಡ್ತಾರೆ.
He will live there forever.
ಅಲ್ಲಿ ಯಾವಾಗಲೂ ಅವರು ನೆಲೆಸುತ್ತಾರೆ.
Says in Psalm.
ಕೀರ್ತನೆಗಳಲ್ಲಿ ಹೇಳುತ್ತೆ
Psalm 133
ಕೀರ್ತನೆಗಳು 133
It says how good and how pleasant it is for brothers to dwell together in unity.
ಒಂದನೇ ವಚನ, ಇಗೋ ಸಹೋದರರು ಐಕ್ಯತೆಯಾಗಿ ವಾಸ ಮಾಡುವುದು ಎಷ್ಟೋ ಒಳ್ಳೆಯದು ಮತ್ತು ಎಷ್ಟೋ ರಮ್ಯವಾದದ್ದು ಎಂಬುದಾಗಿ.
Lord commanded the blessing. Eternal life.
ಮೂರನೇ ವಚನ, ಕರ್ತನು ಆಶೀರ್ವಾದವನ್ನು ಮತ್ತು ನಿತ್ಯ ಜೀವವನ್ನ ಆಜ್ಞಾಪಿಸಿದ್ದಾನೆ ಎಂಬುದಾಗಿ ಹೇಳುತ್ತೆ.
There.
ಅಲ್ಲಿ.
The Lord's blessing. I want the Lord's blessing in my home.
ಕರ್ತನ ಆಶೀರ್ವಾದವಿರುತ್ತೆ. ನನಗೆ ಕರ್ತನ ಆಶೀರ್ವಾದ ಬೇಕು ನನ್ನ ಮನೆಯಲ್ಲಿ.
I must live in unity with my wife or your husband.
ನಾನು ನನ್ನ ಹೆಂಡತಿಯೊಟ್ಟಿಗೆ ಮತ್ತು ಗಂಡನೊಟ್ಟಿಗೆ ಐಕ್ಯತೆಯಿಂದ ಇರಬೇಕು.
I must seek to make my children one with me.
ಮಕ್ಕಳು ನನ್ನೊಟ್ಟಿಗೆ ಒಂದಾಗಿ ಇರುವಂತದ್ದನ್ನು ಹುಡುಕಬೇಕು.
Then there's blessing.
ಆಗ ಅಲ್ಲಿ ಆಶೀರ್ವಾದವಿರುತ್ತದೆ.
You want to see the opposite of that?
ಇದರ ತದ್ವಿರುದ್ಧವನ್ನ ನೀವು ನೋಡಬೇಕಾ?
We saw in Proverbs 14.
ನಾವು ಜ್ಞಾನೋಕ್ತಿಗಳು 14ನೇ ಅಧ್ಯಾಯ
Verse 1.
ಒಂದನೇ ವಚನ.
The last part.
ಕಡೆ ಭಾಗ.
The foolish woman tears down her house with her hands.
ಬುದ್ಧಿಹೀನಳು ತನ್ನ ಕೈಗಳಿಂದಲೇ ಅದನ್ನು ಕಿತ್ತು ಹಾಕುತ್ತಾಳೆ.
Just like a wise woman builds her house.
ಅದು ಜ್ಞಾನವುಳ್ಳಂತ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟುವ ಪ್ರಕಾರ.
Foolish woman with a rebellious spirit.
ಬುದ್ಧಿಹೀನ ಸ್ತ್ರೀಯು ತನ್ನ ತಿರುಗಿ ಬೀಳುವಂತ ಆತ್ಮದಿಂದ.
Destroys her house.
ಆಕೆಯ ಮನೆಯನ್ನ ನಾಶಗೊಳಿಸುತ್ತಾಳೆ.
ಯು ನೋ ಹೌ ಸಮ್ಟೈಮ್ಸ್.
ನಿಮಗೆ ಗೊತ್ತಾ ಕೆಲವೊಮ್ಮೆ.
ಇಫ್ ದ ಮದರ್ ಗೆಟ್ಸ್ ಚಿಕನ್ ಪಾಕ್ಸ್ ದ ಚಿಲ್ಡ್ರನ್ ಗೆಟ್ ಚಿಕನ್ ಪಾಕ್ಸ್.
ತಾಯಿಗೆ ಚಿಕನ್ ಪಾಕ್ಸ್ ಅಂದ್ರೆ ಸಿಡುಬು ರೋಗ ಬರುವಾಗ ಮಕ್ಕಳಿಗೂ ಕೂಡ ಅದೇ ಕಾಯಿಲೆ ಬರುತ್ತೆ.
ಮದರ್ ಗೆಟ್ಸ್ ದ ಫ್ಲೂ ದ ಚಿಲ್ಡ್ರನ್ ಗೆಟ್ ದ ಫ್ಲೂ.
ತಾಯಿಗೆ ಜ್ವರ ಬಂದ್ರೆ ಮಕ್ಕಳಿಗೂ ಕೆಲವೊಮ್ಮೆ ಜ್ವರ ಬರುತ್ತೆ.
ದ ಮದರ್ ಹ್ಯಾಸ್ ದ ಸ್ಪಿರಿಟ್ ಆಫ್ ರಿಬೆಲಿಯನ್ ದ ಚಿಲ್ಡ್ರನ್ ಹ್ಯಾವ್ ದ ಸ್ಪಿರಿಟ್ ಆಫ್ ರಿಬೆಲಿಯನ್.
ಅದೇ ತರ ತಾಯಿಗೆ ತಿರುಗಿ ಬೀಳುವಂತ ಆತ್ಮ ಇದ್ರೆ ಮಕ್ಕಳಿಗೂ ಅದೇ ಬಂದ್ ಬರುತ್ತೆ.
ಚಿಲ್ಡ್ರನ್ ಬಿಕಮ್ ರಿಬೆಲಿಯಸ್.
ಮಕ್ಕಳು ತಿರುಗಿ ಬೀಳುವಂತ ಆತ್ಮವನ್ನು ಹೊಂದ್ಕೊಂಡ್ರೆ
ಅಂಡ್ ದ ಹೋಲ್ ಹೌಸ್ ಇಸ್ ಟರ್ನ್ ಡೌನ್.
ಇಡೀ ಮನೆಯು ಕಿತ್ತು ಹಾಕಲ್ಪಡುತ್ತದೆ.